ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದ ವಾಯ್ಸ್ ಆಫ್ ಹೋಪ್ ಬಾನುಲಿ ಕಾರ್ಯಕ್ರಮ. ನಮಸ್ಕಾರ ಪ್ರೀತಿಯ ಕೇಳುಗರೆ, ನಾನು ನಿಮ್ಮ ಆಕಾಂಕ್ಷಾ ಪಾಲ್. ನಮ್ಮ ನಿಲಯದ ಕನ್ನಡ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಮುಂದಿನ 30 ನಿಮಿಷಗಳಲ್ಲಿ ಸುಮಧುರ ಹಾಡುಗಳು ಹಾಗೂ ದೇವರ ವಾಕ್ಯವನ್ನು ಕೇಳೋಣ. ಈ ಕಾರ್ಯಕ್ರಮವು ನಿಮಗೆ ಸಂತೋಷ ತರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸುಮಧುರ ಗೀತೆಯನ್ನು ಆಲಿಸೋಣ.
Thank you.
ನಿಮಗೆ ಸತ್ಯವೇದದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವಿಳಾಸಕ್ಕೆ ಪತ್ರ ಬರೆಯಿರಿ ಅಥವಾ ದೂರವಾಣಿ ಕರೆ ಮಾಡಿರಿ. ನಮ್ಮ ದೂರವಾಣಿಯ ಸಂಖ್ಯೆ 9060684773 ಹಾಗೂ 8390605299. ನಮ್ಮ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, SDA ಮಿಷನ್ ಕಾಂಪೌಂಡ್, ಸ್ಯಾಲಿಸ್ಬರಿ ಪಾರ್ಕ್, ಮಾರ್ಕೆಟ್ ಯಾರ್ಡ್ ಪೋಸ್ಟ್, ಪುಣೆ 411037, ಮಹಾರಾಷ್ಟ್ರ. ಈಗ ನಮ್ಮ ಬಾನುಲಿ ಬೋಧಕರಾದಂಥ ಸುರೇಂದ್ರ ರವರಿಂದ ದೇವರ ವಾಕ್ಯವನ್ನು ಕೇಳೋಣ.
ದೇವರು ವಿಧೇಯತೆಯಲ್ಲಿ ಸಂತೋಷ ಪಡುತ್ತಾನೆ ಎಂಬುದಾಗಿ. ನಮಸ್ಕಾರ ಆತ್ಮೀಯ ಕೇಳುಗರೆ, ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ಅನುದಿನದ ಮನ್ನಾ ಬಾನುಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಿಮ್ಮ ಬಾನುಲಿ ಬೋಧಕನಾದ ಸುರೇಂದ್ರನು ಮಾಡುವ ನಮಸ್ಕಾರಗಳು. ಈ ಬಾನುಲಿ ಕಾರ್ಯಕ್ರಮವು ತಮ್ಮೆಲ್ಲರಿಗೂ ಸಂತಸ ತಂದಿದೆ ಎಂಬುದಾಗಿ ನಾವು ನಂಬುತ್ತೇವೆ ಮತ್ತು ನಿಮಗಾಗಿ ನಿತ್ಯವೂ ಪ್ರಾರ್ಥಿಸುತ್ತೇವೆ. ನಿಮ್ಮ ಅನಿಸಿಕೆ ಹಾಗೂ ಸಲಹೆ, ಪ್ರಾರ್ಥನಾ ವಿಜ್ಞಾಪನೆಗಳು ಇರುವುದಾದರೆ ನೀವು ನಮಗೆ ಪತ್ರಗಳ ಮೂಲಕವಾಗಿ ಅಥವಾ ದೂರವಾಣಿ ಮೂಲಕವಾಗಿ ಸಂಧಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆಯು 9060684773. ನಮ್ಮ ಇಮೇಲ್ ಅಡ್ರೆಸ್ surendrajohn456@gmail.com. ಈ ರೇಡಿಯೋ ಕಾರ್ಯಕ್ರಮವನ್ನು ನಿಮ್ಮ ಮೊಬೈಲ್ನಲ್ಲಿ ಸಹ ಕೇಳಬಹುದು. ನಿಮ್ಮಲ್ಲಿ ಐಫೋನ್ ಮತ್ತು ಆಂಡ್ರಾಯ್ಡ್ ಮೊಬೈಲ್ ಇರುವುದಾದರೆ ಪ್ಲೇಸ್ಟೋರ್ಗೆ ಹೋಗಿ AWR 360 ಎಂಬ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಈ ಕನ್ನಡ ಕಾರ್ಯಕ್ರಮವನ್ನು ಕೇಳಬಹುದು. ಆತ್ಮೀಯ ಕೇಳುಗರೆ, ಈ ಕಾರ್ಯಕ್ರಮದ ಮೂಲಕ ನೀವು ದೇವರ ಆಶೀರ್ವಾದ ಮತ್ತು ಅದ್ಭುತಗಳನ್ನು ಹೊಂದಿರುವುದಾದರೆ ನಿಮ್ಮ ಸಾಕ್ಷಿಯ ಜೀವಿತವನ್ನು ನಮ್ಮ ಕೂಡ ಹಂಚಿಕೊಳ್ಳುವಾಗೆ ತಮ್ಮಲ್ಲಿ ಕೇಳಿಕೊಡುತ್ತೇವೆ. ಈ ದಿನ ಸತ್ಯವೇದ ಭಾಗದಿಂದ ಆರಿಸಿಕೊಂಡಂಥ ಶಿರನಾಮೆಯು ದೇವರು ವಿಧೇಯತೆಯಲ್ಲಿ ಸಂತೋಷ ಪಡುತ್ತಾನೆ ಎಂಬುದಾಗಿ. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಜ್ಞಾನೋಕ್ತಿ 3:6 ಹೇಳ್ತಕ್ಕಂಥದ್ದಾಗಿದೆ. ಒಮ್ಮೊಮ್ಮೆ ನಾವು ದೇವರ ಮಾರ್ಗದರ್ಶನವನ್ನು ನಮ್ಮ ಜೀವಿತದಲ್ಲಿ ಒಂದು ಕ್ಷೇತ್ರದಲ್ಲಿ ಮಾತ್ರ ತಿಳಿಯಲು ಕುತೂಹಲ ಉಳ್ಳವರಾಗಿ ಬೇರೆ ಕ್ಷೇತ್ರದಲ್ಲಿ ತಿಳಿಯಲು ಇಷ್ಟವುಳ್ಳವರಾಗಿರುವುದಿಲ್ಲ. ಉದಾಹರಣೆಗೆ, ವಿವಾಹದ ವಿಷಯದಲ್ಲಿ ದೇವರ ಚಿತ್ತವನ್ನು ಹುಡುಕಲು ಆಸಕ್ತಿ ಉಳ್ಳವರಾಗಿ, ಉದ್ಯೋಗವನ್ನು ಹುಡುಕುವ ವಿಷಯದಲ್ಲಿ ನಾವು ಅಷ್ಟೊಂದು ಆಸಕ್ತರಾಗಿರುವುದಿಲ್ಲ. ಅಥವಾ ನಮ್ಮ ಒಂದು ತಿಂಗಳಿನ ರಜಾಕಾಲವನ್ನು ಹೇಗೆ ಕಳೆಯಬೇಕೆಂದು ದೇವರಲ್ಲಿ ಕೇಳಬಹುದು, ಆದರೆ ನಮ್ಮ ಹಣವನ್ನು ಹೇಗೆ ಖರ್ಚು ಮಾಡಬೇಕೆಂದು ನಾವು ಕೇಳಲಿಕ್ಕಿಲ್ಲ. ಯಾಕೆಂದರೆ ನಮ್ಮ ಅನುಕೂಲಕ್ಕೆ ಮಾತ್ರ ನಾವು ದೇವರ ಮಾರ್ಗದರ್ಶನವನ್ನು ಬಯಸ್ತೇವೆ. ನಮಗೆ ಅರಿವಿಲ್ಲದೆ ನಮ್ಮ ಹೃದಯದಲ್ಲಿ ಸ್ವಾರ್ಥತೆಯು ತಲೆ ಎತ್ತುತ್ತದೆ. ನಮಗೆ ಕಷ್ಟ ಅಥವಾ ಹಾನಿಯಾಗಲಾರದೆಂದು ಕೆಲವು ಸಾರಿ ನಾವು ದೇವರ ಚಿತ್ತವನ್ನು ಹಲವು ವಿಷಯಗಳಲ್ಲಿ ಹುಡುಕುತ್ತೇವೆ. ಇದು ದೇವರನ್ನು ಮೆಚ್ಚಿಸುವ ಉದ್ದೇಶದಿಂದಲ್ಲ, ಆದರೆ ನಮ್ಮ ಸುಖ ಸಮೃದ್ಧಿಯನ್ನು ನೋಡಿಕೊಳ್ಳುವುದಕ್ಕಾಗಿಯೇ. ಆದ್ದರಿಂದ ನಾವು ದೇವರ ಮಾರ್ಗದರ್ಶನವನ್ನು ಪಡೆದುಕೊಳ್ಳುವುದಿಲ್ಲ, ಯಾಕೆಂದರೆ ತಮ್ಮ ಎಲ್ಲ ಮಾರ್ಗಗಳಲ್ಲಿ ಆತನಿಗೆ ಸಂತೋಷದಿಂದ ವಿಧೇಯರಾಗುವವರಿಗೆ ಮಾತ್ರ. ತಮ್ಮ ಜೀವಿತದ ಎಲ್ಲ ಕ್ಷೇತ್ರಗಳಲ್ಲಿ ಆತನ ಮಾರ್ಗದರ್ಶನವನ್ನು ಸ್ವೀಕರಿಸುವವರಿಗೆ ಆತನು ವಾಗ್ದಾನ ಮಾಡಿದ್ದಾನೆ. ಅನೇಕ ವಿಷಯಗಳ ಬಗ್ಗೆ ದೇವರ ವಾಕ್ಯದಲ್ಲಿ ಆತನ ಚಿತ್ತವು ಈಗಾಗಲೇ ಪ್ರಕಟಿಸಲ್ಪಟ್ಟಿದೆ. ಉದಾಹರಣೆಗೆ, ನಾವು ಪವಿತ್ರರಾಗಿಯೂ ಕೃತಜ್ಞತೆ ಉಳ್ಳವರಾಗಿಯೂ ಇರಬೇಕೆಂದು ಸತ್ಯವೇದ ಹೇಳುತ್ತದೆ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆಂಬುದೇ. ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿಬಂದ ದೇವರ ಚಿತ್ತ ಎಂಬುದಾಗಿ 1 Thessalonians 4:3-5 ಹೇಳ್ತದೆ. ಹಾಗೆ ನಮ್ಮಂತೆ ನಮ್ಮ ನೆರೆಯವರನ್ನು ಪ್ರೀತಿಸಬೇಕೆಂದು ದೇವರು ಅಪೇಕ್ಷಿಸುತ್ತಾನೆ. ರೋಮಾಪುರ ಪತ್ರಿಕೆ 13:9 ನಾವು ದೇವರಿಂದ ಕ್ಷಮಾಪಣೆಯನ್ನು ರಕ್ಷಣೆಯನ್ನು ಹೊಂದಿಕೊಂಡಿದ್ದರೆ ಅದನ್ನೇ ನಾವು ನಮ್ಮ ನೆರೆಯವರಿಗೂ ಅಪೇಕ್ಷಿಸಬೇಕು. ಹೊಸ ಒಡಂಬಡಿಕೆಯಲ್ಲಿ ದೇವರ ಚಿತ್ತವು ಸ್ಪಷ್ಟವಾಗಿ ಪ್ರಕಟಿಸಲ್ಪಟ್ಟಿದೆ. ನಾವು ಆತನಿಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ಅಪೊಸ್ತಲರ ಕೃತ್ಯಗಳು 1:8 ನಮ್ಮ ನೆರೆಯವರನ್ನು ಪ್ರೀತಿಸುವುದರಲ್ಲಿ ಪ್ರಾಥಮಿಕವಾಗಿ ಅವರ ಆತ್ಮೀಕ ಕೊರತೆಯ ಬಗ್ಗೆ ಚಿಂತೆ ಇರಬೇಕು. ನಂತರ ಅವರ ಇತರ ಕೊರತೆಗಳು ದೇವರು ಹೇಳಿದ್ದು ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವವರ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲಿರುವವರನ್ನು ಕಂಡಾಗೆಲ್ಲ ಅವರಿಗೆ ಓದಿಸುವುದು, ನಿನ್ನಂತೆ ನರರಾಗಿರುವ ಯಾವನಾಗಲಿ ಮುಖ ತಪ್ಪಿಸಿಕೊಳ್ಳಕೂ, ಇವುಗಳೇ ನಮಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ? ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು. ಆಗ ನೀವು ಕೂಗಿದರೆ ಯಹೋವನು ಉತ್ತರ ಕೊಡುವನು. ಮೊರೆ ಇಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು. ನೀವು ನಿಮ್ಮ ಮಧ್ಯದೊಳಗಿಂದ ನೊಗವನ್ನು, ಬೆರಳೆ ಸನ್ನೆಯನ್ನು, ಕೆಡುಕಿನ ನುಡಿಯನ್ನು ಹೋಗಲಾಡಿಸಿ ನಿಮಗೆ ಪ್ರಿಯವಾದುದನ್ನು ಹಸಿದವರಿಗೆ ಒದಗಿಸಿ ಕುಗ್ಗಿದವರ ಆಸೆಯನ್ನು ನೆರವೇರಿಸಿದರೆ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು, ನಿಮ್ಮ ಅಂಧಕಾರವು ಪರಿಹಾರವಾಗಿ ಮಧ್ಯಾಹ್ನವಾಗುವುದು, ಮತ್ತು ಯಹೋವನು ನಿಮ್ಮನ್ನು ನಿತ್ಯವೂ ನಡೆಸುವನು. ಯೆಶಾಯ 58:7-11 ನಿಸ್ವಾರ್ಥವಾಗಿ ಇತರರ ಕೊರತೆಗಳ ಬಗ್ಗೆ ಚಿಂತಿಸುವವರಿಗೆ ದೇವರು ಸಂತೋಷವಾಗಿ ತನ್ನನ್ನು ಮನಸ್ಸು ಪ್ರಕಟಿಸುವನು. ಕರ್ತನು ನಮಗೆ ಈಗಾಗಲೇ ತನ್ನ ವಾಕ್ಯದಲ್ಲಿ ಪ್ರಕಟ ಮಾಡಿದ ಚಿತ್ತಕ್ಕೆ ನಾವು ವಿಧೇಯರಾಗದಿದ್ದರೆ ಬೇರೆ ಕಾರ್ಯಕ್ಷೇತ್ರಗಳಲ್ಲಿ ಆತನು ನಮ್ಮನ್ನು ನಡೆಸಲು ಅಪೇಕ್ಷಿಸಬೇಕಿಲ್ಲ. ಈಗಲೇ ಕೊಡಲ್ಪಟ್ಟ ಬೆಳಕನ್ನು ಅಲಕ್ಷ್ಯ ಮಾಡುವವನಿಗೆ ಹೆಚ್ಚಿನ ಬೆಳಕನ್ನು ಆತನು ಕೊಡುವುದಿಲ್ಲವೆನ್ನುವುದು ದೈವಿಕ ನಿಯಮವಾಗಿದೆ. ಮೊದಲ ಹೆಜ್ಜೆಯನ್ನು ತೆಗೆದುಕೊಳ್ಳುವ ಪೂರ್ವದಲ್ಲಿ ದೇವರು ಎರಡನೆಯ ಹೆಜ್ಜೆಯನ್ನು ನಮಗೆ ತೋರಿಸುವುದಿಲ್ಲ. ನೀವು ನಡೆಯುವಾಗ ನಿಮ್ಮೆದುರಿಗೆ ಹೆಜ್ಜೆ ಹೆಜ್ಜೆಯಾಗಿ ನಾನು ಮಾರ್ಗವನ್ನು ತೆರೆಯುವೆನು ಎಂದು ದೇವರು ವಾಗ್ದಾನ ಮಾಡಿದ್ದಾನೆ. ಜ್ಞಾನೋಕ್ತಿ 4:12 ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ಆತನು ಆಸಕ್ತಿ ಉಳ್ಳವನಾಗಿದ್ದಾನೆ. ಸತ್ಪುರುಷರು ದೇವರಲ್ಲಿ ಆನಂದಿಸಿ ಆತನ ಮಾರ್ಗಗಳನ್ನು ಅನುಸರಿಸುವುದರಲ್ಲಿ ನಿರತರಾಗಿರುವಾಗ ಪ್ರತಿಯೊಂದು ಹೆಜ್ಜೆಯು ಆತನಿಗೆ ಸ್ಥಾಪಿಸಲ್ಪಟ್ಟು ನಡೆಸಲ್ಪಡ್ತಕ್ಕಂಥದ್ದಾಗಿದೆ ಎಂಬುದಾಗಿ ಕೀರ್ತನೆ 37:23 ವಿಧೇಯರಾಗುವವರಿಗೆ ಇಲ್ಲಿ ಇನ್ನೊಂದು ವಾಗ್ದಾನ ಇದೆ. ನಿನ್ನನ್ನು ಉಪದೇಶಿಸಿ ಅತ್ಯುತ್ತಮವಾದ ಮಾರ್ಗದಲ್ಲಿ ನಿನ್ನ ಜೀವನವನ್ನು ನಡೆಸಿ ನಿನಗೆ ಉಪದೇಶಿಸಿ ಆಲೋಚನೆ ಹೇಳಿ ನಿನ್ನ ಪ್ರಗತಿಯನ್ನು ವೀಕ್ಷಿಸುವೆನು. ಆದ್ದರಿಂದ ನೀವು ವಿವೇಕಹೀನರಾಗಿ ಕುದುರೆಯಂತಾಗಲಿ ಹೆಸರಗತ್ತೆಯಂತಾಗಲಿ ಇರಬೇಡಿರಿ. ಕೀರ್ತನೆ 32:8-9 ಕುದುರೆಯು ಯಾವಾಗಲೂ ಅವಸರವಾಗಿ ದುಡುಕಿ ಮುಂದೂಡುವ ಸ್ವಭಾವದ್ದು, ಆದರೆ ಹೆಸರಗತ್ತೆಯು ಮುಂದೆ ಸಾಗದೆ ಮೊಂಡವಾಗಿ ನಿಂತುಕೊಳ್ಳುವ ಸ್ವಭಾವದ್ದು. ನಾವು ಈ ಎರಡನ್ನು ನಮ್ಮಿಂದ ದೂರ ಮಾಡಬೇಕು. ನಾವು ಅವಿಧೇಯರಾದಾಗ ದೇವರು ನಮಗೆ ನಮ್ಮ ಮನಸ್ಸಾಕ್ಷಿಯ ಮೂಲಕ ಮಾತನಾಡುವನು. ಆದ್ದರಿಂದ ನಾವು ಯಾವಾಗಲೂ ಮನಸ್ಸಾಕ್ಷಿಯ ಸ್ವರವನ್ನು ಕೇಳುವುದನ್ನು ಕಲಿತುಕೊಳ್ಳಬೇಕು. ಯೇಸು ಹೇಳಿದ್ದು, ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ, ನಿನ್ನ ಕಣ್ಣು ನೆಟ್ಟಗಿರುವಾಗ ಅದರಂತೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು ಎಂಬುದಾಗಿ ಲೂಕ 11:34 ಇರುತ್ತದೆ. ಕಣ್ಣು ಎಂಬುದಾಗಿ ಹೇಳುವಾಗ ಯೇಸುವಿನ ಅರ್ಥವೇನು? ಮತ್ತಾಯ 5:8 ಆತ್ಮೀಕ ಕಣ್ಣು ಮನಸ್ಸಾಕ್ಷಿಯನ್ನು ಸೂಚಿಸುತ್ತದೆ. ಅದಕ್ಕೆ ನಾವು ನಿರಂತರವಾಗಿ ವಿಧೇಯರಾಗುತ್ತಿದ್ದರೆ ಅದು ನಮ್ಮನ್ನು ಹೃದಯದ ಶುದ್ಧತೆಗೆ ನಡೆಸುತ್ತದೆ. ಮನಸ್ಸಾಕ್ಷಿಯು ತಾನೇ ದೇವರ ಸ್ವರವಲ್ಲ, ಆದರೆ ಒಬ್ಬ ವ್ಯಕ್ತಿಯು ತನ್ನ ಜೀವನವನ್ನು ಯಾವ ನಿಯಮಗಳ ಮೇಲೆ ಆಧಾರವಾಗಿ ಕಟ್ಟುತ್ತಾನೋ ಅದರಿಂದ ಅದು ದೃಢೀಕರಿಸಲ್ಪಡುತ್ತದೆ. ಸತ್ಯವೇದ ಬೋಧನೆಗಳಿಗೆ ಸತತವಾಗಿ ವಿಧೇಯರಾಗುವಾಗ ನಮ್ಮ ಮನಸ್ಸಾಕ್ಷಿಯು ದೇವರ ಮಟ್ಟವನ್ನು ಅಧಿಕವಾಗಿ ಪ್ರತಿಬಿಂಬಿಸುತ್ತದೆ. ಲೂಕ 11:34 ಆ ವಾಗ್ದಾನ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ನಮ್ಮ ಮನಸ್ಸಾಕ್ಷಿಯನ್ನು ಶುದ್ಧವಾಗಿಟ್ಟುಕೊಳ್ಳುವಾಗ ದೇವರ ಬೆಳಕು ನಮ್ಮ ಜೀವಿತದಲ್ಲಿ ಪ್ರವಾಹವಾಗಿ ಹರಿಯುತ್ತದೆ. ಹೀಗೆ ನಾವು ಆತನ ಚಿತ್ತವನ್ನು ತಿಳಿದುಕೊಳ್ಳುತ್ತೇವೆ ಮತ್ತು ನಮ್ಮ ಅನುದಿನದ ಜೀವಿತದಲ್ಲಿ ಆತನು ಮನಸ್ಸಾಕ್ಷಿಗೆ ಕಿವಿಗೊಡದಿದ್ದರೆ ದೇವರ ಮಾರ್ಗದರ್ಶನವನ್ನು ಹುಡುಕುವ ಸಮಯದಲ್ಲಿ ದೇವರ ಆತ್ಮನ ಸ್ವರವನ್ನು ಕೇಳಲಿಕ್ಕೆ ಆಗುವುದಿಲ್ಲ. ಮಾರ್ಗದರ್ಶನ ರಹಸ್ಯವೆಂದರೆ ದೇವರು ಮಾತನಾಡುವಾಗ ತಕ್ಷಣ ವಿಧೇಯರಾಗುವುದಕ್ಕೆ. ಇತ್ತೀಚೆಗೆ ಹುಟ್ಟು ಕುರುಡನಾಗಿದ್ದು 15 ವಯಸ್ಸಿನ ಬಾಲಕನೊಬ್ಬನು ಒಂದು ವಿಮಾನವನ್ನು ಸುರಕ್ಷಿತವಾಗಿ ಆರಿಸಿ ಇಳಿದನೆಂದು ನಾವು ಓದಿದೆವು. ಈ ಸಾಧನೆಯ ರಹಸ್ಯವೇನೆಂದರೆ ಆ ಬಾಲಕನು ತನ್ನ ವಿಮಾನ ಚಾಲಕ ಗುರುವಿನ ಪ್ರತಿಯೊಂದು ಆಜ್ಞೆ ಪಾಲಿಸಿದ್ರಿಂದಲೇ ಎಂಬುದಾಗಿ. ಜೀವನದ ಅನೇಕ ಸಮಸ್ಯೆಗಳನ್ನು ಎದುರಿಸುವಾಗ ಗೊತ್ತಿಲ್ಲದ ಸ್ಥಳದಲ್ಲಿ ದಾರಿ ಕಾಣದ ಮಾರ್ಗದಲ್ಲಿ ವಿಮಾನವನ್ನು ಇಳಿಸುವ ಕುರುಡನಂತೆ ನಮಗೆ ಅನಿಸಬಹುದು. ಆದರೆ ದೇವರ ಆಜ್ಞೆಗಳಿಗೆ ತಕ್ಷಣ ವಿಧೇಯರಾಗುವ ಅಭ್ಯಾಸವನ್ನು ಇಟ್ಟುಕೊಂಡರೆ ನಾವು ಸರಿಯಾಗಿ ಮುಟ್ಟಬೇಕಾದ ಸ್ಥಳವನ್ನು ಮುಟ್ಟುವಂತರಾಗಿದ್ದೇವೆ. ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಈಗಾದರೆ ದೇವರ ಚಿತ್ತಾನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಡಿರಿ. ರೋಮಾಪುರ ಪತ್ರಿಕೆ 12:1-2 ಹೇಳುತ್ತದೆ, ಹೊಸ ಒಡಂಬಡಿಕೆಯು ಕರ್ತನಿಗೆ ನಾವು ದಾಸರಾಗಬೇಕೆಂದು ಎಚ್ಚರಿಸುತ್ತದೆ. ಪೌಲನು ತನ್ನನ್ನು ಯೇಸುಕ್ರಿಸ್ತನ ದಾಸನು, ಗುಲಾಮನು ಎಂದು ಕರೆದುಕೊಂಡನು. ಹಳೆಯ ಒಡಂಬಡಿಕೆಯಲ್ಲಿ 2 ವಿಧವಾದ ಸೇವಕರಿದ್ದರು, ಗುಲಾಮರು ಮತ್ತು ಸಂಬಳಕ್ಕೆ ಕೆಲಸ ಮಾಡುವ ಸೇವಕರು. ಸಂಬಳಕ್ಕೆ ಕೆಲಸ ಮಾಡುವ ಸೇವಕರ ಹಾಗೆ ಗುಲಾಮರಿಗೆ ಯಾವ ಹಣವೂ ದೊರೆಯುತ್ತಿರಲಿಲ್ಲ. ಆತನ ದಣಿಯಿಂದ ಆತನು ಕ್ರಯಕ್ಕೆ ಕೊಡಲ್ಪಟ್ಟಿದ್ದನು. ಆದ್ದರಿಂದ ಅವನಿಗೆ ಇರುವುದೆಲ್ಲವನ್ನು ಆತನ ಯಜಮಾನನಿಗೆ ಸೇರಿತ್ತು. ಪ್ರತಿಯೊಬ್ಬ ವಿಶ್ವಾಸಿಯು ಇದನ್ನು ಅರಿಯುವುದು ಅವಶ್ಯ. ನಮ್ಮ ಸಮಯ, ಹಣ, ತಲಾಂತುಗಳು, ಕುಟುಂಬ, ಸ್ವತ್ತು, ಮನಸ್ಸು ಮತ್ತು ದೇಹ ಎಲ್ಲವೂ ನಮ್ಮ ಕರ್ತನು ಯಜಮಾನನು ಆಗಿರುವ ಆತನಿಗೆ ಸೇರಿವೆ. ಯಾಕೆಂದರೆ ಅವುಗಳನ್ನು ಆತನು ಸಿಲುಬೆ ಮೇಲೆ ಕೊಂಡುಕೊಂಡಿದ್ದಾನೆ. 1 ಕೊರಿಂಥ 6:19-20 ಇರ್ತದೆ. ಆದ್ದರಿಂದ ನಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಬೇಕೆಂದು ಆಜ್ಞಾಪಿಸಲ್ಪಟ್ಟಿದೆ. ಹಳೆಯ ಒಡಂಬಡಿಕೆಯಲ್ಲಿ ಸರ್ವಾಂಗ ಹೋಮ ಯಜ್ಞವು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಲ್ಪಡಬೇಕಾಗಿತ್ತು. ಒಬ್ಬನು ಸರ್ವಾಂಗ ಹೋಮ ಯಜ್ಞವನ್ನು ಅರ್ಪಿಸಿದಾಗ ಏನು ವಾಪಸ್ಸು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಆ ಯಜ್ಞವನ್ನು ದೇವರು ತನಗೆ ಬೇಕಾದಂತೆ ಉಪಯೋಗಿಸಬಹುದಾಗಿತ್ತು. ಇದು ಕಲ್ವಾರಿಯ ಸಿಲುಬೆಯ ಮೇಲೆ ಯೇಸುವು ತನ್ನನ್ನು ಸಂಪೂರ್ಣವಾಗಿ ತಂದೆಗೆ ಅರ್ಪಿಸಿದ ಚಿಹ್ನೆಯಾಗಿದೆ. ತಂದೆಯೇ, ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ನೆರವೇರಲಿ. ನಮ್ಮ ದೇಹವನ್ನು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸುವುದರ ಅರ್ಥ ಅದೇ. ನಾವು ನಮ್ಮ ಸ್ವ ಇಚ್ಛೆಗಳಿಗೆ ಸತ್ತು ಆತನಿಗೋಸ್ಕರ ನಮ್ಮ ದೇಹವನ್ನು ಎಲ್ಲಿ ಮತ್ತು ಹೇಗೆ ಉಪಯೋಗಿಸಲ್ಪಡಬೇಕೆಂದು ನಿರ್ಣಯಿಸುವುದರ ಮೂಲಕ ಆತನ ಚಿತ್ತವನ್ನು ತಿಳಿಯಲು ಸಾಧ್ಯ. ಇಂತಹ ಸಮರ್ಪಣೆಯ ಕೊರತೆಯೇ ದೇವರ ಚಿತ್ತವನ್ನು ಕಂಡು ಹಿಡಿಯಲಾಗದುವುದಕ್ಕೆ ಮೂಲ ಕಾರಣವಾಗಿದೆ. ಅನೇಕ ಸಾರಿ ನಾವು ದೇವರಿಗೆ ಕರಾರುಗಳನ್ನು ಹಾಕ್ತೇವೆ. ದೇವರು ನಮಗೆ ಕೊಡುವ ಯಾವುದನ್ನಾದರೂ ಸ್ವೀಕರಿಸಲು ನಾವು ಸಿದ್ಧರಿಲ್ಲ. ಒಂದು ಸಾರಿ ನಾನು ಒಬ್ಬ ಸಹೋದರನ ಭೇಟಿಯಾದನು. ಅವರು ಪೂರ್ಣ ಕಾಲ ಕ್ರೈಸ್ತ ಸೇವೆ ಒಂದನ್ನು ಬಿಟ್ಟು ಬೇರೆ ಯಾವ ಉದ್ಯೋಗವನ್ನಾದರೂ ಮಾಡಲು ಬಯಸಿದರು. ಹೀಗೆ ಕರಾರು ಹಾಕುವುದರಿಂದಲೇ ದೇವರ ಚಿತ್ತವನ್ನು ಸ್ಪಷ್ಟವಾಗಿ ಅವರ ಜೀವಿತದಲ್ಲಿ ತಿಳಿಯಲು ಅವರಿಗೆ ಆಗದು ಎಂದು ನಾನು ಅವರಿಗೆ ಹೇಳಿದನು. ಕೊನೆಗೆ ಅವರು ದೇವರಿಗೆ ಸಂಪೂರ್ಣವಾಗಿ ಅಧೀನರಾದಾಗ ದೇವರ ಚಿತ್ತದ ಭರವಸೆಯನ್ನು ಆಳವಾಗಿ ಹೊಂದಿಕೊಂಡರು. ದೇವರು ಅವರನ್ನು ಪೂರ್ಣ ಕಾಲ ಕ್ರೈಸ್ತ ಸೇವೆಗೆ ಕರೆಯಲಿಲ್ಲ. ಆದರೆ ಅವರು ಇಷ್ಟವುಳ್ಳವರಾಗಿದ್ದಾರೋ ಎಂದು ಅರಿಯಬೇಕಾಗಿತ್ತು. ಅನೇಕರು ದೇವರ ಚಿತ್ತವನ್ನು ತಿಳಿಯಬೇಕೆಂಬ ನೆಪದಿಂದ ಆತನ ಬಳಿಗೆ ಬರುತ್ತಾರೆ. ಆದರೆ ಅವರು ಈಗಾಗಲೇ ಆರಿಸಿದ ಮಾರ್ಗಕ್ಕೆ ದೇವರ ಮನ್ನಣೆಗೋಸ್ಕರ ಆತನ ಬಳಿಗೆ ಬರುತ್ತಾರೆ. ಆದ್ದರಿಂದ ಅವರು ದೇವರಿಂದ ಯಾವ ಉತ್ತರವನ್ನು ಪಡೆಯುವುದಿಲ್ಲ. ನಾವು ನಮ್ಮನ್ನು ದೇವರಿಗೆ ಯಾವ ಕರಾರಿಲ್ಲದೆ, ಕರ್ತನೇ, ನಾನು ಯಾವುದನ್ನಾದರೂ ನಿನ್ನ ಚಿತ್ತವಿದ್ದರೆ ಸ್ವೀಕರಿಸಲಿಕ್ಕೆ ಸಿದ್ಧವಾಗಿದ್ದೇನೆ, ನಿನ್ನ ನನಗೋಸ್ಕರ ಹಾರಿಸು, ಈ ವಿಷಯದಲ್ಲಿ ನನ್ನ ಆಯ್ಕೆ ಏನೂ ಇಲ್ಲ ಎಂದು ನೀವು ಹೇಳಿ ನಮ್ಮ ಚಿತ್ತವನ್ನು ಆತನಿಗೆ ಅರ್ಪಿಸಿದರೆ ನಮ್ಮ ಮಾರ್ಗದರ್ಶನದ ಸಮಸ್ಯೆಗಳು ಎಷ್ಟು ಬೇಗ ನಿವಾರಿಸಲ್ಪಡುತ್ತದೆ. ಅಬ್ರಹಾಮನು ದೇವರಿಗೋಸ್ಕರ ಎಲ್ಲಿಯಾದರೂ ಏನಾದರೂ ಯಾವ ಸಮಯದಲ್ಲಾದರೂ ಮಾಡಲಿಕ್ಕೆ ಮನಸ್ಸುಳ್ಳವನಾಗಿದ್ದರಿಂದಲೇ ಆತನು ದೇವರ ಸ್ನೇಹಿತನಾದನು. ಪ್ರೇರೆ. ಇಂದು ನಾವು ಅನೇಕ ಸಂಗತಿಗಳನ್ನು ನೋಡ್ಬೋದು. ಜಾರ್ಜ್ ಮುಲ್ಲರ್ ಅವರು ನಂಬಿಕೆಯ ದೊಡ್ಡ ವ್ಯಕ್ತಿಯಾಗಿ ದೇವರ ಚಿತ್ತವನ್ನು ಬಹು ಸ್ಪಷ್ಟವಾಗಿ ಕಂಡುಹಿಡಿಯಲು ಶಕ್ತರಾದರು. ಇದರ ವಿಷಯದಲ್ಲಿ ಅವರು ಹೀಗಿದ್ದಾರೆ, ಮೊಟ್ಟ ಮೊದಲಿಗೆ ನಾನು ಯಾವ ವಿಷಯದಲ್ಲಾದರೂ ನನ್ನ ಚಿತ್ತವಿಲ್ಲದಂತೆ ನನ್ನ ಹೃದಯವನ್ನು ಸರಿಪಡಿಸಿಕೊಳ್ಳುತ್ತೇನೆ. ಜನರ ಸಮಸ್ಯೆಗಳು 10ರಲ್ಲಿ 9ರಷ್ಟು ಇಲ್ಲಿಯೇ ಇವೆ. ಏನೇ ಆದರೂ ದೇವರ ಚಿತ್ತವನ್ನು ಮಾಡಲು ನಾವು ಇಷ್ಟವುಳ್ಳವರಾಗಿರುವಾಗ 10ರಲ್ಲಿ 9 ಅಂಶ ನಮ್ಮ ತೊಂದರೆಗಳು ನೀಗುತ್ತವೆ. ಒಬ್ಬ ವ್ಯಕ್ತಿಯು ಈ ಮಟ್ಟಕ್ಕೆ ಬರುವಾಗ ಆತನ ಚಿತ್ತವನ್ನು ಕಂಡುಕೊಳ್ಳುವುದಕ್ಕೆ ಹೆಚ್ಚು ಕಷ್ಟವಿರುವುದಿಲ್ಲ ಎಂಬುದಾಗಿ. ಕೆಲವರು ವಿಧೇಯರಾಗಬೇಕೋ ಬೇಡವೋ ಎಂದು ನಿರ್ಣಯಿಸುವುದಕ್ಕೆ ಮುಂಚಿತವಾಗಿಯೇ ದೇವರ ಚಿತ್ತವನ್ನು ತಿಳಿಯಲು ಅಪೇಕ್ಷಿಸುತ್ತಾರೆ. ಅಂಥವರಿಗೆ ದೇವರು ತನ್ನ ಚಿತ್ತವನ್ನು ತಿಳಿಸುವುದಿಲ್ಲ. ಯೇಸು ಹೇಳಿದ್ದು, ಆತನ ಚಿತ್ತವನ್ನು ನೆರವೇರಿಸುವವನು ತಿಳಿದುಕೊಳ್ಳುವನು ಎಂದು ಹೇಳುತ್ತಾನೆ ಯೋಹಾನ 7:17. ದೇವರು ಆಜ್ಞಾಪಿಸಿದ್ದು ಏನೇ ಆಗಿರಲಿ, ಅದನ್ನು ಮಾಡಲು ಮನಸ್ಸಿದ್ದರೆ ಮಾತ್ರ ದೇವರ ಪರಿಪೂರ್ಣ ಚಿತ್ತವನ್ನು ತಿಳಿಯಲು ನಾವು ಅರ್ಹರಾಗುತ್ತೇವೆ. ಇದು ಚಿಕ್ಕ ಮತ್ತು ದೊಡ್ಡ ವಿಷಯಗಳಿಗೂ ಅನ್ವಯಿಸುತ್ತದೆ ಎಂಬುದಾಗಿ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ದೇವರ ಚಿತ್ತ ಏನಾಗಿದೆ ನಮ್ಮ ಜೀವಿತದಲ್ಲಿ? ದೇವರು ವಿಧೇಯತೆಯಲ್ಲಿ ಸಂತೋಷಪಡುತ್ತಾನಾ ಎಂಬುದಾಗಿ ಖಂಡಿತವಾಗಲು. ಆತನಿಗೆ ನಾವು ವಿಧೇಯರಾದಾಗ ಆತನಿಗೆ ಬಹಳ ಸಂತೋಷವಾಗ್ತದೆ ಮತ್ತು ನಮ್ಮನ್ನು ಆಲಂಗಿಸಿ ನಮ್ಮ ಎಲ್ಲ ನಡವಳಿಕೆಯಲ್ಲಿ ನಾವು ವಿಧೇಯರಾಗುವಂತೆ ದೇವರು ನಮ್ಮನ್ನು ಉನ್ನತ ಮಾರ್ಗದಲ್ಲಿ ನಡೆಸಲು ಆತನು ಶಕ್ತನಾಗಿದ್ದಾನೆ. ಪ್ರಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಅಂತ್ಯಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಬರಣು ಅತಿ ಶೀಘ್ರವಾಗ್ತಕ್ಕಂಥದ್ದಾಗಿದೆ. ಆತನು ಹೇಳಿದ್ದಾನೆ, ಹೀಗೋ ನಾನು ಬೇಗನೆ ಬರ್ತೇನೆ ಎಂಬುದಾಗಿ. ನಾವು ಆದ ಕಾರಣ ನಾವು ಸಿದ್ಧರಾಗುವ ಶುದ್ಧರಾಗುವ ನಮ್ಮ ಕೂಡ ಅನೇಕ ಮಕ್ಕಳನ್ನು ಆ ಕ್ರಿಸ್ತನ ನಿತ್ಯ ನಿರಂತರ ರಾಜ್ಯಕ್ಕೆ ಸೇರಿಸುವ ಆ ನಿಟ್ಟಿನಲ್ಲಿ ನಾವು ಜೀವಿಸುವುದಾದರೆ ದೇವರು ನಮ್ಮನ್ನು ಅಧಿಕವಾಗಿ ಆಶೀರ್ವಾದ ಮಾಡಿ ನಡೆಸಲಿ ಎಂಬುದಾಗಿ ಸಂದೇಶವಾಗಿದೆ. ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರೊಟ್ಟಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಭೂಪರಲೋಕದ ಒಡೆಯನೆ, ಸರ್ವಸಕ್ತನೇ, ಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಪ್ಪ. ದೇವರ ವಿಧೇಯತೆಯಲ್ಲಿ ಸಂತೋಷಪಡುತ್ತಾನೆ ಎಂಬುದಾಗಿ ನಿನ್ನ ವಾಕ್ಯದ ಭಾಗವನ್ನು ನಾವು ನನ್ನ ದೇವರ ಸೇವಕರ ಮೂಲಕವಾಗಿ ಕರ್ತನೆ ನಿಮಗೆ ತಿಳಿಸಿಕೊಡೋದಕ್ಕಾಗಿ ಸ್ತೋತ್ರ. ಉಪಾಯ ಸಮಯದಲ್ಲಿ ತಲೆಬಾಗಿರ್ತಕ್ಕಂಥ ಪ್ರತಿಯೊಂದನ್ನು, ಕುಟುಂಬಗಳನ್ನು, ಮಕ್ಕಳನ್ನು ಆಶೀರ್ವಾದ ಮಾಡು. ವಾಕ್ಯಗಳನ್ನು ಕೇಳುವಂಥವರನ್ನು ಆಶೀರ್ವಾದ ಮಾಡಿಸಬಹುದು. ನಾವು ನಿಮಗೆ ವಿಧೇಯರಾಗಿದ್ದುಕೊಂಡು ಕರ್ತನೆ ಜೀವಿಸುವಂತೆ ನಮ್ಮನ್ನು ಬಲಪಡಿಸು. ನಮ್ಮೆಲ್ಲ ಕುಂದುಕೊರತೆಗಳನ್ನು ನಿವಾರಿಸು ಕರ್ತನೆ. ನಿನ್ನ ಪರಲೋಕದ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮನ್ನು ಆಶ್ರಯಿಸಿ ನಡೆಸುತ್ತಾ ಬರಬೇಕೆಂಬುದಾಗಿ ನಮ್ಮ ಒಡೆಯನು ರಕ್ಷಕನೂ ಆಗಿರ್ತಕ್ಕಂಥ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.
ನಿಮಗೆ ಸತ್ಯವೇದದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವಿಳಾಸಕ್ಕೆ ಪತ್ರ ಬರೆಯಿರಿ ಅಥವಾ ದೂರವಾಣಿ ಕರೆ ಮಾಡಿರಿ. ನಮ್ಮ ದೂರವಾಣಿಯ ಸಂಖ್ಯೆ 9060684773 ಹಾಗೂ 8390605299. ನಮ್ಮ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, SDA ಮಿಷನ್ ಕಾಂಪೌಂಡ್, ಸ್ಯಾಲಸ್ಬರಿ ಪಾರ್ಕ್, ಮಾರ್ಕೆಟ್ ಯಾರ್ಡ್ ಪೋಸ್ಟ್, ಪುಣೆ 411037, ಮಹಾರಾಷ್ಟ್ರ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುವ. ನಮಸ್ಕಾರಗಳು.